जयत्यजो अक्षेण सुखात्मबिंब स्वैश्वर्यकांति प्रततसदोदितः स्वभक्त संताप दुरिष्ट हंता रामावतारो हरिरीश चंद्रमाः जयत्य संख्योरु बलांबुपूरो गुणोच्च रत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः यो विप्रलंभ विपरीतमति प्रभूतान् वादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि भवति यदनुभावादेडमुकोऽपि वाग्मि जडमतिरपि जन्तुर्जायते प्राज्ञमौदिः सकलवचनचेतो देवता भारती सा मम वचसि निधत्तां सन्निधिं मानसे च सोमेश्वराय सितभूतिविकस्वराय प्रेमप्रवृद्धगिरिजाहृदिभास्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावगम् श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम् कदा पुण्यारण्ये शुभधवलगङ्गापरिसरे चरन् सूरे सेवाजनितपरमानन्दभरितः अयि संवित् स्वामिन् हयवदनवादीशवरद प्रसीदेति क्रोशन्निमिषमिव नेष्यामि दिवसान् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारत विश्वमान्यवागिरतक्कन्तः महोन्नतवाद कृति ಅದರಲ್ಲಿಯ ಪ್ರತಿಯೊಂದು ಘಟ್ಟವೂ ಸಹ ಅತ್ಯಂತ ವಿಲಕ್ಷಣವಾಗಿ ವಿಶಿಷ್ಟ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಘಟ್ಟ. ಅದರಲ್ಲೂ ಸಭಾಪರ್ವದಲ್ಲಿ ಧರ್ಮರಾಜನಂಥ ಮನುಷ್ಯ ದ್ಯೂತದಂಥ ಹೀನಾಯವಾದ ಕಾರ್ಯಕ್ಕೆ ತೊಡಗಿ ತನ್ನ ಸರ್ವಸ್ವವನ್ನು ಸಹ ಕಳ್ಕೊಂಡು ಹತಾಶನಾಗಿ ಕೂಡತಕ್ಕಂಥ ಪ್ರಸಂಗ ಒದಗಿದೆ. ಅಂದರೆ ದ್ಯೂತ ಎಂಥ ದುರ್ವ್ಯಸನ ಅಂತ ಹೇಳೋದಕ್ಕೆ ಸಾಕ್ಷಿ. ಸರಿಯಾಗಿ ಮಹಾಭಾರತವನ್ನು ಕಾಲಕಾಲಕ್ಕೆ ಪ್ರವಚನ ಮಾಡ್ತಾ ಇದ್ರೆ ಜೂಜಾಡರೆಲ್ಲ ಜೂಜು ಬಿಟ್ಟುಬಿಡಬಹುದು. ಅದರ ದುಷ್ಪರಿಣಾಮ ಏನೆಂಬುದನ್ನು ಅಷ್ಟು ಮಾರ್ಮಿಕವಾಗಿ ಶ್ರೀ ವೇದವ್ಯಾಸರು ಚಿತ್ರಿಸಿದ್ದಾರೆ. ಮುಂದೆ ಅಲ್ಲಿ ನಡೆದ ಘಟ್ಟಗಳು ತೀರ ವಿಶಿಷ್ಟವಾದದ್ದು. ದುರ್ಯೋಧನ ಜಗತ್ತು ಕಂಡಂತಹ ಮಹಾಪಾಪಿಗಳಲ್ಲೂ ಕೂಡ ಮಹಾಪಾಪಿಯಾದವರು. ಒಂದು ಕಡೆಗೆ ರಾಮಾಯಣದ ರಾವಣ, ಇನ್ನೊಂದು ಕಡೆಗೆ ಮಹಾಭಾರತದ ದುರ್ಯೋಧನ. ರಾವಣ ಸೀತಾಪಹರಣಕ್ಕೋಸ್ಕರ ಪ್ರಯತ್ನಪಟ್ಟವನಾದರೆ ದುರ್ಯೋಧನ ಈ ದ್ರೌಪದಿಯ ಅಪಹರಣಕ್ಕೆ ಪ್ರಯತ್ನಪಟ್ಟವು. ಇಬ್ಬರೂ ಸಹ ಅಷ್ಟೇ ಮಹಾಪಾಪಿಗಳು. ಒಂದು ವ್ಯತ್ಯಾಸ ಇದೆ ಅದರಲ್ಲಿ. ರಾವಣ ರಾಮದೇವರನ್ನ ದೂರ ಹೋಗ್ಲಿಕ್ಕೆ ಅಂತ ಏನೋ ಒಂದು ಯೋಚನೆ ಮಾಡಿಬಿಟ್ಟು ಮಾರೀಚನ್ನ ಮುಂದೆ ಕಳಿಸಿ ಏನೇನೋ ಮಾಡಿ ಕೊನೆಗೆ ಸೀತಾಪಹರಣಕ್ಕೆ ಪ್ರಯತ್ನಪಟ್ಟ. ಈ ದುರ್ಯೋಧನ ಹಾಗಲ್ಲ, ಎದುರಿಗೆ ನೇರವಾಗಿ ಮಾಡ್ತಾ ಇದ್ದಾನೆಂಬುದು ದುರಂತ. ರಾವಣ ಕೆಲಸ ಮಾಡಿದಾಗ ಅವನ ತಂದೆ ತಾಯಿ ಬಂಧು ಬಳಗ ಯಾರೂ ಎದುರಿಗಿರಲಿಲ್ಲ. ದುರ್ಯೋಧನ ಎಲ್ಲರ ಎದುರಿಗೆ ಮಾಡ್ತಾ ಇದ್ದಾರೆ ಎಂಬುದು ಆಶ್ಚರ್ಯ. ಅದಕ್ಕೆ ಅವನಿಗಿಂತ ಇವನು ಪಾಪಿ ಅಂತ ಅರ್ಥ. ಈ ದುರ್ಯೋಧನ ರಾವಣನಿಗಿಂತ ಪಾಪಿ. ತಾರತಮ್ಯದಲ್ಲೂ ಹಾಗೇನೆ, ಕಲಿಹಿ ಸರ್ವಾಧಿಕ ಸ್ಮೃತಃ. ಪಾಪಿಗಳಲ್ಲಿ ಕಲಿ ಮೊದಲ ಹಂತದವರು. ಅನಂತರ ಇವ ರಾವಣಾದಿಗಳಾದ್ದರಿಂದ ನೋಡೋದಕ್ಕೆ ನಿಮಗೆ ಕಾಣಿಸ್ತಾ ಇದೆ. ಅಂಥ ದುರ್ಯೋಧನ ಭೀಮಸೇನ ಅಷ್ಟು ಪ್ರತಿಜ್ಞೆ ಮಾಡ್ತಿದ್ರು ಸಹ ಅದು ಅರ್ಥ ಮಾಡಿಕೊಳ್ಳೇ ಇಲ್ಲ. ಕೊನೆಗೂ ಸಹ ವಸ್ತ್ರಾಪಹರಣಕ್ಕೆ ಅಂತ ಪ್ರಯತ್ನ ಪಟ್ಟರೆ ಅಲ್ಲಿ ಕೃಷ್ಣನಿಂದ ಅಕ್ಷಯ ವಸ್ತ್ರವಾಯಿತು. ದ್ರೌಪದಿಯ ಹೆಸರೇ ಅಕ್ಷಯ. ದ್ರೌಪದಿಯ ವಸ್ತ್ರಾಪಹರಣ ಮಾಡಲಿಕ್ಕೆ ಯಾವ ರಾಕ್ಷಸನಿಗೂ ಸಾಧ್ಯ ಇಲ್ಲ. ಕೃಷ್ಣ ತನ್ನ ಮಹಿಮೆಯನ್ನು ತೋರಿಸಿದ ಸಮಯದೊಳಗೆ ಕೃಷ್ಣನ ಮಹಿಮೆ ಜಗತ್ತಿಗೆ ಗೊತ್ತಾಯಿತು. ದ್ರೌಪದೀಂ ಅಕ್ಷಯಾಂಬರಾಂ ಅಂತ ಶಾಸ್ತ್ರದಲ್ಲಿ ಕೊಂಡಾಡ್ತಾರೆ. ಆದ್ದರಿಂದ ಭಗವಂತನಷ್ಟು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ. ಕೃಷ್ಣ ಎದುರು ನೋಡಿದ್ರೆ ಇಲ್ಲವೇ ಇಲ್ಲ. ಅಲ್ಲಿ ಸ್ಮರಣೆ ಮಾಡಿದ ತಕ್ಷಣ ಅಕ್ಷಯ ವಸ್ತ್ರ ಆಗ್ತಾ ಇತ್ತು. ಅಂತ ವಿಷಮ ಸನ್ನಿವೇಶದಲ್ಲಿ ಕೃಷ್ಣ ಪರೀಕ್ಷಿತ ರಾಜ ಇನ್ನೇನು ಸತ್ತೋಗ್ಬಿಟ್ಟಿದ್ದಾನೆ, ಅವನನ್ನು ಬದುಕಿಸ್ತಾನೆ. ಈ ಸಭೆಯಲ್ಲಿ ವಸ್ತ್ರಾಪರಣದ ಪ್ರಸಂಗ ವಸ್ತ್ರವನ್ನು ಕೊಡ್ತಾನೆ. ಅಂದರೆ ದೇವರನ್ನು ಭಕ್ತಿಯಿಂದ ಸ್ಮರಿಸಿದರೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ, ದೇವರು ನಂಬಿದವರನ್ನ ಎಂದೂ ಕೈ ಬಿಡೋದಿಲ್ಲ, ಯೋಗಕ್ಷೇಮಂ ಮಹಾಮ್ಯಹಂ ಅನ್ನೋ ಮಾತನ್ನ ಅನೇಕ ಬಾರಿಯಂತೆ ಇಲ್ಲೂ ಕೂಡ ಸತ್ಯ ಮಾಡಿ ತೋರಿಸ್ತಾ ಇದ್ದಾನೆ. ದುರ್ಯೋಧನ ಹತಾಶನಾದ, ದುಶ್ಯಾಸನ ಸೀರೆ ಎಳೆದು ಎಳೆದು ಸುಸ್ತಾಗಿ ಬಿದ್ದನೆ ಹೊರತು ಪ್ರಯೋಜನ ಏನೂ ಆಗಲಿಲ್ಲ. ಆ ಸಮಯಕ್ಕೆ ದುರ್ಯೋಧನ ಇನ್ನು ಅನೇಕ ಸಂಚಲನ ಮಾಡಲಿಕ್ಕೆ ಹೊರಟಿದ್ದಾನೆ. ಸಾ ದ್ರೌಪದಿ ದೇವಿ ಒಂದು ಮಾತಾಡ್ತಾರೆ, ಭೀಮೋ ದುರ್ಯೋಧನಂ ಹಂತ ಕರಣಂ ಹಂತ ಧನಂಜಯ ಶಕುನಿಂಚ ಕ್ಷಕಿತವಂ ಸಹದೇವೋ ಹನಿಷ್ಯತಿ. ಇದು ದ್ರೌಪದಿಯ ಮಾತಿದೆ. ಹಲೋ ದುರ್ಯೋಧನ, ಏನಾಗುತ್ತೆ ನೋಡು ಹೇಳ್ತೇನೆ. ಭೀಮೋ ದುರ್ಯೋಧನಂ ಹಂತ, ಈ ಭೀಮಸೇನ ದುರ್ಯೋಧನನ್ನು ಸಂಹಾರ ಮಾಡ್ತಾನೆ. ಅರ್ಥ ಮಾಡ್ಕೋಬೇಕೀಗ. ತೊಡೆಯ ಮುರಿಯೋ ಪ್ರತಿಜ್ಞೆ ಆಗಿತ್ತು, ತಲೆಯ ತುಳಿಯೋ ಪ್ರತಿಜ್ಞೆ ಆಗಿತ್ತು, ಇವನು ಸಂಹಾರ ಮಾಡ್ತಾನೆ. ಈಗ ಭೀಮಸೇನಿಂದ ದುರ್ಯೋಧನನ ಸಂಹಾರವಾಗುತ್ತೆ. ಆಮೇಲೆ ಕರ್ಣಂ ಹಂತ ಧನಂಜಯ, ಕರ್ಣನನ್ನು ಅರ್ಜುನ ಸಂಹಾರ ಮಾಡುತ್ತಾನೆ. ಶಕುನಿಂಚ ಅಕ್ಷಕಿತವಂ, ಈ ಮೋಸದ ದ್ಯೂತ ಆಡಿದಂಥ ಶಕುನಿಯನ್ನ ಸಹದೇವೋ ಹನಿಷ್ಯತಿ, ಸಹದೇವ ಕೊಲ್ತಾನೆ ಅಂತ ಹೇಳಿದ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ, ದ್ರೌಪದಿ ಶಾಪ ಕೊಡಲಿಲ್ಲ ಅಂತ ಹೇಳ್ತೀರಿ. ಇಲ್ಲಿ ಹೇಳಿಬಿಟ್ರಲ್ಲ ಈ ಮಾತನ್ನ ಅಂತ ಅನೇಕರು ಪ್ರಶ್ನೆ ಮಾಡಬಹುದಾಗ. ಶಾಪ ಆದಾಗ ಆಯ್ತಲ್ಲ ಅಂತ ಕೇಳಿದರೆ, ಇದು ಶಾಪ ಅಲ್ಲ, ಇದು ಶಪಥ. ಶಪಥ ಬೇರೆ, ಶಾಪ ಬೇರೆ. ಈಗಾಗಲಿ ಅಂತ ಬೈಕೊಂಡ್ರೆ ಅದು ಶಾಪ, ಈಗಾಗಲಿ ಅಂತ ಪ್ರಯತ್ನ ಮಾಡಿ ದುಡಿದ್ರೆ ಅದು ಶಪಥ. ಅದು ಭಿಕ್ಷೆಗೂ ಸಂಬಳಕ್ಕೂ ಹೇಗೆ ವ್ಯತ್ಯಾಸ. ಗೌರವದಿಂದ ಕೆಲಸ ಮಾಡಿ ದುಡ್ಡು ತಗೊಂಡ್ರೆ ಅದು ಭಿಕ್ಷೆ ಅಲ್ಲ. ಇದು ಭಿಕ್ಷೆಗೂ ಇದಕ್ಕೂ ದುಡ್ಡು ಇಬ್ಬರಿಸ್ಕೊತಾರೆ. ಆದರೆ ಇಲ್ಲಿ ಸಂಬಳವನ್ನು ಕೆಲಸ ಮಾಡಿ ಸಂಬಳವನ್ನ ಗೌರವದಿಂದ ಸಂಪಾದನೆ ಮಾಡಿದರೆ ಅಲ್ಲಿ ಭಿಕ್ಷೆ ಬಿಡುತ್ತಾನೆ. ಇನ್ನೂ ಒಂದು ಕಳ್ಳತನ ಇನ್ನೂ ಭಾರಿ ಡೇಂಜರಸ್, ಅದು ಭಿಕ್ಷೆಗಿಂತ ಭಾರಿ ಅಪಾಯಕರ. ಇಲ್ಲಿ ದ್ರೌಪದಿ ಮಾಡಿದ್ದು ಕೇವಲ ಶಪಥ ಅಂಬುದನ್ನು ಅರ್ಥ ಮಾಡ್ಕೋಬೇಕು. ಇದು ಸ್ತ್ರೀ ತೊಟ್ಟ ಶಪಥ ಇದು. ಆ ಸಮಯಕ್ಕೆ ಅಲ್ಲಿಯ ಪದಗಳನ್ನು ನೋಡಬೇಕು. ಭೀಮೋ ದುರ್ಯೋಧನಂ ಹಂತ, ಅಲ್ಲಿಯ ಪದ ಇದಲ್ಲ. ಶಾಪ ಕೊಡತಕ್ಕಂತ ಹಂತ ಅನ್ನೋ ಪದ ಶಾಪ ಕೊಡೋ ಪದ ಅಲ್ಲದು. ಮುಂದೆ ಹೀಗಾಗತ್ತೆ ಅಂತ ಹೇಳೋ ಪದ ಅದು. ಅದು ಲೃಟ್ಲಕಾರದ ರೂಪನೇ ಹೊರತು ಬೇರೆ ಅಲ್ಲ. ಲೃಟ್ಲಕಾರ ಅಂತ ಸಂಸ್ಕೃತದಲ್ಲಿ ಲಕಾರ ಉಂಟು, ಅದ ರೂಪದಲ್ಲಿ ಹಾಗೆ ನಡೆಯುತ್ತದೆ. ಆ ರೂಪದಂತೆ ಭೀಮಸೇನ ದುರ್ಯೋಧನನ್ನು ಕೊಲ್ತಾನೆ. ಕೊಲ್ಲಲಿ ಅಂದ್ರೆ ಶಾಪ, ಅದು ಕೊಲ್ಲುತ್ತಾನೆ. ಅದು ಮುಂದೆ ಆಗೋದಷ್ಟೆ, ಫ್ಯೂಚರ್ ಟೆನ್ಸ್ ಅಷ್ಟೇ. ಮುಂದೆ ಹೀಗಾಗತ್ತೆ. ಕರ್ಣನನ್ನು ಅರ್ಜುನ ಕೊಲ್ತಾನೆ, ಸಹದೇವ ಶಕುನಿಯನ್ನು ಕೊಲ್ತಾನೆ. ಇದರಿಂದ ದ್ರೌಪದಿಯ ಜ್ಞಾನ ಎಷ್ಟು ಅಂತ ಗೊತ್ತಾಯ್ತಾನೆ. ಮುಂದೆ ಹೀಗಾಗುತ್ತೆ ಅಂತ ಖಚಿತವಾಗಿ ಸಾರಬೇಕಾದ್ರೆ ಚತುರವದನ ರಾಣಿ ನಿಗಮ ಪ್ರತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ, ಅದು ಸರಸ್ವತಿಯ ಸ್ತೋತ್ರನೂ ಹೌದು, ಅದು ಭಾರತೀಯ ಸ್ತೋತ್ರನೂ ಹೌದು. ವಾಯುಸ್ತೋತ್ರಗಳೆಲ್ಲ ಬ್ರಹ್ಮಸ್ತೋತ್ರನೂ ಹೌದು, ವಾಯುದೇವರ ಬ್ರಹ್ಮದೇವರಾಗೋದ್ರಿಂದ. ಸರಸ್ವತಿ ಭಾರತೀಯ ಸ್ತೋತ್ರ ಇಬ್ಬರದು ಮ್ಯೂಚುವಲ್, ಇಬ್ಬರು ಒಂದೇ ಹಂತದವರಾದ್ದರಿಂದ ಅಷ್ಟು ಸಾಮರ್ಥ್ಯ ಅವರಿಗುಂಟು. ಶಾಪ ಕೊಟ್ಟರಂತೆ ಅಂತ ನಮ್ಮ ಕುಮಾರವ್ಯಾಸ ಮೊದಲಾದವರೆಲ್ಲ ಈ ಛಾಯೆ ಕೊಡೋದುಂಟು. ಅದನ್ನು ಶಾಪ ಎಂದು ಶಾಸ್ತ್ರ ಒಪ್ಪೋದಿಲ್ಲ. ಶಾಪ ಕೊಟ್ಟ ವ್ಯಕ್ತಿಯು ಅಂತಸ್ತನ ಕೆಳಗಿಡಿತಾನೆ ಅಂತ ಹೇಳಿದ್ದಾರೆ. ಒಂದು ಹಂತ ಕೆಳಗಿಡಿಬಿಡ್ತಾನೆ ತಕ್ಷಣನೇ. ದ್ರೌಪದಿ ಎಂದೂ ಹಾಗೆ ಮಾಡಲಿಲ್ಲ, ಭೀಮ ಎಂದೂ ಹಾಗೆ ಮಾಡಲಿಲ್ಲ, ಧರ್ಮರಾಜನಂಥವರು ತಪ್ಪಿಟ್ಟು ಬಿಡ್ತಾರೆ. ಆದರೆ ಇವರಿಬ್ಬರು ಹಾಗೆ ಮಾಡಲಿಲ್ಲ ಅಂಬುದೇ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಖೋದರ. ಆಗ ತಡ್ಕೋಬೇಕು ಅಂತ ಹೇಳಿದ್ದಾರೆ. ತುಂಬ ಜನ ಟೆಂಪ್ಟ್ ಆಗಿಬಿಡ್ತಾರೆ ಅಷ್ಟೇ. ದೇವರು ಯಾರು ಶಾಪ ಕೊಡ್ತಾರೆ ಗೊತ್ತಾ? ದೇವರು ಮಾಡೇ ಮಾಡ್ತಾನೆ ಅಂತ ನಂಬಿಕೆ ಯಾರಿಗಿಲ್ಲ ಅವರು ಶಾಪ ಕೊಡ್ತಾರೆ. ಯಾರಿಗೆ ನಂಬಿಕೆ ಇದ್ದೇ ಇದೆ ಅವ್ರು ಶಾಪ ಕೊಡೋ ಪ್ರಸಂಗ ಇಲ್ಲ. ದುಡ್ಡು ಕೊಟ್ಟು ಕೆಲಸ ಯಾವಾಗ ಮಾಡಿಸ್ಕೊತಾನೆ? ಏನೋ ಪ್ರಾಬ್ಲಮ್ ಇದೆ, ಸಾಚಾದಾರಿಯಲ್ಲಾಗ ಲಕ್ಷಣ ಇಲ್ಲ ಇದು ಅಂತೇಳಿ ಸ್ವಲ್ಪ ಕೊಡಬೇಕಾಗತ್ತೆ. ಆದರೆ ಸರಿಯಾಗಿದ್ದಾಗ ನಾನೇ ಕೊಡಲಿ ಅಂತ ಕೇಳ್ತಾನೆ. ಬೇಕಾದ್ರೆ ಮಾಡು ಸಾಕಾರ ಬಿಡು, ಮುಂದೆ ಕೋಟ್ ಹೋಗ್ತೀನಿ ಬೇಕಾದ್ರೆ, ಈ ವಿಶ್ವಾಸ ಇರಬೇಕು. ಆದರೆ ಎಲ್ಲಿ ಸವಾಸ ಅಂತ ಬಿಟ್ಟುಬಿಟ್ರೆ ಹೋಯ್ತಾನೆ. ಇವತ್ತು ಭೀಮ ದ್ರೌಪದಿಯರು ಶಾಪ ಕೊಡತಕ್ಕಂಥ ವ್ಯಕ್ತಿಗಳಾಗದೇ ಇರೋದಕ್ಕೆ ಕಾರಣ ಅವರ ಪೂರ್ಣವಾದಂಥ ಸಾಮರ್ಥ್ಯ. ಒಂದು ಕಡೆಗೆ ತಮ್ಮ ಮೇಲೆ ನಂಬಿಕೆ, ಇನ್ನೊಂದು ದೇವರ ಮೇಲೆ ಅಚಲವಾದ ಭಕ್ತಿ. ದೇವರು ಕೈಬಿಡೋದಿಲ್ಲ, ನಾವೆಂದು ಸೋಲೋದಿಲ್ಲ. ಇದನ್ನೆಲ್ಲ ಮಹಾಭಾರತ ಇದನ್ನೆಲ್ಲ ಕೇಳಿದಾಗ ನಮಗೆ ಎಂಥ ಸಂಕಷ್ಟದಲ್ಲೂ ಕೂಡ ಧೈರ್ಯ ತಂದುಕೊಡತಕ್ಕಂಥ ಶಕ್ತಿ ಬರ್ತದೆ. ಅದನ್ನ ಭೀಮದೇವತೆಯ ಪಾತ್ರದಲ್ಲಿ ಕಾಣುತ್ತೇವೆ. ತಕ್ಷಣ ಭೀಮಸೇನ ಎದ್ದು ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂಚ ಕ್ಷಕಿತವಂ ಸಹ ದೇವೋ ಹನಿಷ್ಯತಿ. ದ್ರೌಪದಿಯ ಮಾತಿದೆಯಲ್ಲ ಅದು ಸತ್ಯ, ನಾನು ದುರ್ಯೋಧನನ್ನು ಕೊಲ್ತೇನೆ, ಕರ್ಣನನ್ನು ಅರ್ಜುನ ಕೊಲ್ತಾನೆ, ಶಕುನಿನ ಸಹದೇವ ಕೊಲ್ತಾನೆ ಅಂತ ಹೇಳಿ ತನ್ನ ಮಾತನ್ನ ಶಪಥವನ್ನು ಮತ್ತೆ ಹೇಳಿದರೆ. ಇಲ್ಲಿ ಭೀಮಸೇನ ಶಪಥ ಎಷ್ಟು ಬಾರಿ ಬರ್ತಾ ಇದೆ, ಈಗ ಅರ್ಜುನ ಫಸ್ಟ್ ಟೈಮ್ ಹೇಳುತ್ತಾನೆ, ಎದ್ದು ಹೇಳ್ತಾನೆ ಹೌದು ನಾನು ಕರ್ಣನನ್ನು ಕೊಲ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಜುನ ಈ ಹಂತದಲ್ಲಿ ಪ್ರೊಜೆಕ್ಟ್ ಆಗ್ತಾನೆ, ಅಲ್ಲಿವರೆಗೂ ಅರ್ಜುನ ಮುಂದೆ ಬಂದಿಲ್ಲ. ಈಗ ಭೀಮಾರ್ಜುನರಲ್ಲಿ ಯಾರು ದೊಡ್ಡವರು ಅಂತ ಗೊತ್ತಾಗಲಿಕ್ಕೆ ಸಾಕ್ಷಿ, ಯಾರು ಸಮಯಕ್ಕೆ ಸಂಪೂರ್ಣ ಏನ್ ಮಾಡಬೇಕಾದ ಮಾಡ್ತಾರೆ ಅವರ ಹಿರಿಮೆ ಆ ಮಾಡದೇ ಇದ್ದವರಿಗೆ ಬರೋದಿಲ್ಲ. ಇವತ್ತು ಅರ್ಜುನ ದೊಡ್ಡವನು ಅಲ್ಲ ಅಂತಲ್ಲ, ಭೀಮನಷ್ಟು ದೊಡ್ಡವನು ಅಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಭೀಮನ ಹಿರಿಮೆ ಪೂರ್ಣವಾದದ್ದು, ಅರ್ಜುನನ್ನು ಕಡಿಮೆ, ಧರ್ಮರಾಜ ಏನೂ ಮಾಡಲಿಲ್ಲ ಆದ್ರೆ ತಪ್ಪೇ ಮಾಡಿದ್ದಾರೆ ಇನ್ನೂ ಕಡಿಮೆ ಆಗ್ತಾನೆ. ಅದಕ್ಕೆ ವಾಯುದೇವರು ಇಂದ್ರದೇವರು ಆಮೇಲೆ ಯಮದೇವರು ತಾರತಮ್ಯ ಇರೋದೇ ಹಾಗೆ. ಇಷ್ಟಾದ ಮೇಲೆ ಆಗ ಸಹದೇವ ಎದ್ದು ಹೇಳ್ತಾನೆ ಹೌದು ನಾನು ಶಕುನಿಯನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಅಂತ ಹೇಳುತ್ತಾನೆ. ನಕುಲ ಹೇಳ್ತಾನೆ ಆಗ ತಾನೇ ಹೇಳುತ್ತಾನೆ ನಾನು ಶಕುನಿಯ ಮಗನನ್ನು ಕೊಲ್ತೇನೆ ಅಂತ ಹೇಳುತ್ತಾನೆ. ನಕುಲ ಪ್ರತಿಜ್ಞೇಥ ಶಾಕುನೇಯ ವಧಂ ಪ್ರತಿ. ಶಕುನಿಗೆ ಒಬ್ಬ ಮಗ ಇರ್ತಾನೆ ಉಲೂಕ, ಅವನ ಮಗ ಅವನ ಹಾಗೇನೆ, ಅಂದ್ರೆ ಉಲೂಕ ಅಂದ್ರೆ ಗೂಬೆ ಅಂತ ಅರ್ಥ, ಶಕುನಿ ಅಂದ್ರೆ ಪಕ್ಷಿ ಅಂತ ಅರ್ಥ. ಇವನು ಬರೀ ಪಕ್ಷಿ ಆದ್ರೆ ಅವನ ಅಪ್ಪ ಅವನು ಗೂಬು, ಹೆಸರಿ ಮಗ ಅವನ ಅಪ್ಪ ಇದ್ದ ಹಾಗೆ ಉಲೂಕ ಅಂತ ಹೆಸರು ಅವನು. ಅವನನ್ನು ಕೊಲ್ತೇನೆ ಅಂತ ಹೇಳಿ ಸಹದೇವ ಪ್ರತಿಜ್ಞೆ ಮಾಡ್ತಾರೆ. ಯಾತಕ್ಕೆ ಶಕುನಿ ದೇವತಾ ಮಗನ ಕೊಲ್ತೇನೆ ಅಂತ ಯಾಕೆ ಮಾಡ್ತಾರೆ ಅಂದ್ರೆ, ಇನ್ನೊಬ್ಬರು ಕಷ್ಟಪಡಿಸ್ತಾರಲ್ಲ ಅವ್ರಿಗೆ ಕುಡ್ಕ ಯಾವಾಗ ಗೊತ್ತಾಗ್ತದ ಗೊತ್ತಾ, ಅವ್ರ ಮಕ್ಕಳು ಮರಿ ಸತ್ರ ಗೊತ್ತಾಗುತ್ತೆ, ಅಲ್ಲಿ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಅನುಭವ ತರ್ತದ. ಅದಕ್ಕೆ ಅನೇಕ ಜನಗಳು ತಪ್ಪು ಮಾಡಿರ್ತಾರೆ, ತಮಗೇನು ಕೆಟ್ಟದಾಗಿರೋದಿಲ್ಲ, ನೋಡಿದ್ರೆ ಹೆಂಡಿ ಏನು ಕೆಟ್ಟದಾಗಿಲ್ಲ ನಮಗೆ ಅಂತ ಇರ್ತಾರೆ. ನಿಮಗೆ ಮೊದಲು ಕೆಟ್ಟದ್ ಮಾಡೋದಿಲ್ಲ ದೇವರು, ಮಕ್ಕಳಿಗೆ ಕೆಟ್ಟದ್ ಮಾಡ್ತಾನಂತ. ಆಗ ಬಾಯಿ ಹೊಡ್ಕೋಬೇಕು ಇವರ ಅತಿಥಿ ಬರುತ್ತೆ. ತನಗೆ ಕಷ್ಟಪಟ್ಟರೆ ಅಟ್ಲೀಸ್ಟ್ ನೋಡದೆ ಹೋಗ್ತಾನೆ, ಅವರ ಕಷ್ಟ ನೋಡಿ ಆಮೇಲೆ ಇವನು ಕಷ್ಟಪಡ್ತಾನೆ, ಬಿಡೋದೇ ಇಲ್ಲ. ಅದಕ್ಕೋಸ್ಕರ ದುರ್ದ್ಯೂತದ ಪರಿಣಾಮ ಅಲ್ಲಿ ನಡೆಸೋಯ್ತು. ದುರ್ಯೋಧನಿಗೆ ಇನ್ನೂ ಎಚ್ಚರ ಇಲ್ಲ, ಅವನು ಘೋಷಣೆ ಮಾಡ್ತಾನೆ ಆಯ್ತು ಮುಂದೇನೇ ಆಗಲಿ, ಈಗಂತೂ ದ್ರೌಪದಿನ ಅಂತಃಪುರಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟನಂತೆ. ಅಂತಃಪುರಕ್ಕೆ ಕರ್ಕೊಂಡು ಹೋಗಬೇಕು, ದ್ರೌಪದಿ ಇನ್ನು ನಮ್ಮ ಸೊತ್ತು ನೀನು, ಗೆದ್ದಿದ್ದೇವೆ ಅಂತ ಹೇಳಿ ಈ ಗೆಲುವು ಅಂತ ಯಾರಾದ್ರೂ ಕರೀತಾರೆ, ಅದನ್ನ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಆದಾಗಲೇನೆ ಗೆಲುವು ಅಂತ ಕರೆಯೋದಿಲ್ಲ. ಇದಂತೂ ಪರಮ ಮೋಸದ ಒಂದು ಕ್ಲೈಮ್ಯಾಕ್ಸ್ ಇದು, ಒಂದು ಇದು ಎಂದೂ ಗೆಲುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನಿಗೆ ಅರ್ಥನೇ ಆಗೋದಿಲ್ಲ. ಆದ್ರಿಂದ ಅವನ ಆ ರೀತಿ ಮಾತಾಡಿದಾಗ ತಕ್ಷಣ ಭೀಮಸೇನ ಎದ್ದು ಹೇಳುತ್ತಾರೆ ಅರ್ಜುನ ಇನ್ನು ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನು ದ್ರೌಪದಿ ತಮ್ಮಂತ ಪುರಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಇನ್ನು ಕ್ಷಮೆಯ ಪ್ರಶ್ನೆ ಇಲ್ಲ. ಇಷ್ಟೊತ್ತು ಕೂಡ ಅಣ್ಣ ಈ ರೀತಿ ನಡ್ಕೊಂಡಿದ್ದಾನೆ, ಆತನ ಮಾತು ನಡೆಸಬೇಕು ಅಂತ ಸುಮ್ಮನೆ ಇದ್ದೆ, ಇದು ತಪ್ಪಿನ ಪರಾಕಾಷ್ಠೆ ಇದು ಒಂದು, ಇನ್ನು ನಾನು ಸುಮ್ಮನೆ ಇರೋದಿಲ್ಲ ಅಂತ ಭೀಮಸೇನ ಎದ್ದು ನಿಲ್ತಾನೆ. ಇದು ಬಹಳ ಮುಖ್ಯವಾದ ಇನ್ನೊಂದು ಘಟ್ಟ ಇದು. ಆಗ ಭೀಮಸೇನ ಹೇಳುತ್ತಾನೆ ನೋಡು, ಇಡೀ ಜೀವನದೊಳಗೆ ಮನುಷ್ಯನ ಬಾಳಿನ ಫಲ ಏನು? ಸುಭಾಷಿತ ಭೀಮಸೇನ ಹೇಳೋ ಮಾತು, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ತಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಯಿತಿ. ಎಷ್ಟು ಒಳ್ಳೆ ಮಾತು, ಪತಿತಸ್ಯಾಸ್ಯ ದೇಹಸ್ಯ, ಇವತ್ತಲ್ಲ ನಾಳೆ ಎಲ್ಲರೂ ಸಾಯಲೇಬೇಕು, ದೇಹ ಬಿಟ್ಟು ಹೋಗಲೇಬೇಕು, ಏನು ಉಳಿಯುತ್ತ ಆಮೇಲೆ? ವಿದ್ಯಾರ್ಥಿ ಸ್ಕೂಲು ಕಾಲೇಜ್ ಮುಗಿಸೋ ಬಂದ್ಮೇಲೆ ಏನು ಟೇಬಲ್ ಹೊತ್ಕೊಂಡ್ಬರ್ತಾನ, ಅಲ್ಲಿಂದ ಸೇರ್ ಹೊತ್ಕೊಂಡ್ಬರ್ತಾನ, ಹೊತ್ಕೊಂಡ್ಬಂದ್ರೆ ಬಿಡ್ತಾರ ಅವನನ್ನ? ಸಾಧ್ಯ ಇಲ್ಲ. ಏನ್ ತರ್ತಾನ ಅವನು? ಸರ್ಟಿಫಿಕೇಟ್ ತರ್ತಾನೆ, ಕೈಯಲ್ಲಿ ಸರ್ಟಿಫಿಕೇಟು, ತಲೆಯಲ್ಲಿ ವಿದ್ಯೆ, ಇವೆರಡರಿಂದ ವಾಪಸ್ ಬರ್ತಾನೆ ಹೊರತು ಇಂತೇನ್ ತಂದ್ರು ಸ್ಕೂಲು ಕಾಲೇಜಿಂದ ಬಂದಿದ್ದಕ್ಕೆ ಪ್ರಯೋಜನ ಇಲ್ಲ. ಅದನ್ನು ತರಬೇಕು. ನಮ್ಮ ಸಂಸಾರವೇ ಒಂದು ಸ್ಕೂಲ್ ಇದ್ದಾಗೆ, ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಉಳಿಯೋದೇನು ಗೊತ್ತಾ ನಮಗೆ? ಮೂರು ಉಳಿಯುತ್ತೆ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿರೋದಿಲ್ಲ ಭೀಮಸೇನ ಹೇಳಿದಂತ ದೊಡ್ಡ ಸುಭಾಷಿತ. ಮೊದಲನೇದೇನು ಉಳಿಯೋದು ಅಂದ್ರೆ ವಿದ್ಯಾ, ಏನು ಜ್ಞಾನ ಸಂಪಾದನೆ ಮಾಡಿರುತ್ತೇವೆ ಅದು ಉಳಿಯುತ್ತೆ. ಮಾಡಿದ್ರೆ ಇವತ್ತು ಗ್ರಾಮೇನೆ ಉಳಿಯೋ ಚಾನ್ಸೇ ಇಲ್ಲ ಅಲ್ಲಿ, ಓದಿದ್ರೆ ಉಳಿಯುತ್ತೆ, ಇಲ್ಲದವ್ರು ಏನು ನಡೀತೆ ಏನು ಇಲ್ಲ. ನಮ್ಮ ಜೀವನದಲ್ಲಿ ಸಾಯೋದಕ್ಕಿಂತ ಮುಂಚೆ ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಿ ಹೋಗಬೇಕು. ಸ್ಕೂಲು ಕಾಲೇಜುಗಳಿಂದ ಅವನು ಹೇಗೆ ವಿದ್ಯಾವಂತನಾಗಿ ಹೊರಗೆ ಬರುತ್ತಾನೋ, ಈ ಸಂಸಾರ ಅಂದ್ರೆ ಶಾಲೆ ಇದ್ದಾಗೆ ಬ್ರಹ್ಮ ಜಿಜ್ಞಾಸೆ ಮಾಡತಕ್ಕಂಥ ಒಂದು ಸಾರ್ಥಕವಾದ ಜೀವನ. ಫಲವಿದು ಬಾಳದುವುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುವುದಕ್ಕೆ. ವಿದ್ಯೆ ಅಂದ್ರೆ ಅದೇನೆ, ಯಾವುದೋ ವಿದ್ಯೆ ವಿದ್ಯೆ ಅಲ್ಲ, ಇದು ವಿದ್ಯೆ. ವಿದ್ಯೆಯಲ್ಲಿ ಎರಡು ಭಾಗ, ಈ ಜೀವ ದೇಹ ಇರೋವರೆಗೂ ಇರೋ ವಿದ್ಯೆ ಲೌಕಿಕ ವಿದ್ಯೆ, ಸತ್ಮೇಲೂ ಬರೋ ವಿದ್ಯೆ ಅದು ಪಾರತ್ರಿಕ ವಿದ್ಯೆ, ಅಧ್ಯಾತ್ಮ ವಿದ್ಯೆ. ಭಗವಂತ ಹೇಳಿದ ಹಾಗೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಆ ವಿದ್ಯೆಯನ್ನು ಸಂಪಾದನೆ ಮಾಡಿದರೆ ನಮ್ಮ ಹಿಂದೆ ಬರುತ್ತೆ ಅದು. ಮೊದಲನೇದು ಕರ್ಮ, ನಾವೇನು ಸಾಧನೆ ಮಾಡಿರ್ತೇವೆ ಅದು. ಎರಡನೇದು ಅಪ್ಪ ಇಂತಿಂತ ಅಚೀವ್ಮೆಂಟ್ ಮಾಡಿದ್ದಾರೆ. ವಿದ್ಯೆ ಎಂಬುದು ಕಣ್ಣಿಗೆ ಕಾಣೋದಿಲ್ಲ, ಒಳಗಿರುತ್ತೆ. ಸಾಧನೆ ಕಣ್ಣಿಗೆ ಕಾಣುತ್ತೆ. ಎರಡನೇದು ಇಂಥ ವಿದ್ಯಾವಂತ ಇಷ್ಟು ಕೆಲಸ ಮಾಡಿದೆ, ಎರಡಾಯ್ತಲ್ಲಿ. ಇನ್ನು ಮೂರನೇದು ಏನು ಅಂದ್ರೆ ಸುತಾಹ, ಏನು ಮಕ್ಕಳನ್ನು ಪಡೆದಿರ್ತಾನೆ ಅದು. ಥರ್ಡ್ ಅದು ನಮ್ಮ ಪಾಲು ಫೈನಲ್ ಓನ್ಲಿ ಒನ್ ಆಗಿ ಒಂದೇ ಎಕ್ಸ್ಪೆಕ್ಟ್ ಮಾಡೋದು, ಮಕ್ಕಳಿಂದ ಉಳಿತೇವೆ ಅಂತ ತಿಳ್ಕೊತಾರೆ, ತಪ್ಪದು. ಥರ್ಡ್ ಗ್ರೇಡ್ ಅಷ್ಟೇ, ಮೊದಲು ವಿದ್ಯೆ, ಎರಡೂ ತಾನು ಮಾಡೋ ಸಾಧನೆ, ಮೂರನೇದು ಮಕ್ಕಳು. ಅದರಲ್ಲಿ ಮೂರು ಇದ್ರೆ ಪರ್ಫೆಕ್ಟ್ ಲೈಫ್ ಆಗ್ಬೋದು. ಅಲ್ಲಿ ಸುತಾಹ ಅನ್ನೋ ಪದ ಸ್ವಾರಸ್ಯದ ಪದ. ಸುತಾಹ ಬಹುವಚನ ಇದೆಯಲ್ಲ ಸಂಸ್ಕೃತದಲ್ಲಿ, ಅದು ಗಂಡು ಮಕ್ಕಳಿಗೆ ಅನ್ವಯ ಆಗುತ್ತೆ, ಹೆಣ್ಮಕ್ಕಳಿಗೆ ಅನ್ವಯವಾಗುತ್ತೆ. ಸುತ ಅಂದ್ರೆ ಪುಲ್ಲಿಂಗ, ಸುತ ಅಂದ್ರೆ ಸ್ತ್ರೀಲಿಂಗ. ಸುತಾಹ ಬಹುವಚನ, ಹೆಣ್ಮಕ್ಕಳಾದರೂ ಆಯ್ತು, ಗಂಡು ಮಕ್ಕಳಾದರೂ ಆಯ್ತು, ಒಳ್ಳೆಯವರಾಗಿರ್ಬೇಕಷ್ಟೇ. ಆ ರೀತಿ ಇದ್ರೆ ಅದು ಜೀವನದ ಸಾಧನೆ, ವಂಶ ಮುಂದುವರಿಯುತ್ತಾ ಹೋಗುತ್ತೆ. ಅವನಿಂದ ಮತ್ತೆ ವಿದ್ಯಾ ಕರ್ಮ ಮಾಡಿ ಮತ್ತೆ ಮಕ್ಕಳನ್ನು ಪಡೆಯಬೇಕು. ಇದು ಶಾಸ್ತ್ರದ ಪದ್ಧತಿ, ವಿದ್ಯೆ ಕರ್ಮ ಮತ್ತು ಸಂತಾನ. ಈ ಮೂರರಿಂದ ಮನುಷ್ಯನ ಜೀವನ ಸಾರ್ಥಕವಾಗ್ತದೆ. ಅಲ್ಲಿ ಹಣ ಅಂತ ಬರಲೇ ಇಲ್ಲ ಈ ಮಧ್ಯೆ. ವಿದ್ಯಾ ಕರ್ಮ ಸುತ, ಇವತ್ತು ಜನ ಮೂರು ಬಿಟ್ಟು ಹಣಕ್ಕೋಸ್ಕರ ಕೂತಿರ್ತಾರೆ. ಒಂದು ಜನ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ, ಎಲ್ಲೂ ಬರೋದಿಲ್ಲ, ಅದು ಮನೆ ಬಿಟ್ಟು ಕದಲೋದಿಲ್ಲ, ಎಷ್ಟೋದ್ರೆ ಬ್ಯಾಂಕ್ ಅಲ್ಲಿ ಇಟ್ಟು ದುಡ್ಡು ಅನ್ಕ್ಲೇಮ್ಡ್ ಆಗಿ ಹೋಗ್ಬಿಡುತ್ತೆ ಎಷ್ಟೋ ಸಲ. ಅವ್ನು ಯಾರ್ದೋ ಪ್ರಾಣ ತೆಗೆದು ತಂದಿರ್ತಾನೆ, ತಾನು ಎಂಜಾಯ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅವನ ಕೈಲಿ, ಅಕೌಂಟ್ ಕೊಳ್ಳೋಕ್ಕಂತೂ ಬರೋದಿಲ್ಲ. ಇನ್ನೊಬ್ಬರು ಕೊಂದಿದ್ದೇ ಬಂತು, ದುಃಖ ಪಡಿಸಿದ್ದೇ ಬಂತು ಹೊರತು ಏನು ಪ್ರಯೋಜನ ಇಲ್ಲ. ನಮ್ಮ ಜನಕ್ಕೆ ಇವತ್ತಿಗೂ ಅರ್ಥ ಆಗಿಲ್ಲ, ಹಣ ಸಂಪಾದಿಸೋದು ಗೊತ್ತಾಗಿದೆ ಹೊರತು ಅದರ ವಿನಿಯೋಗದ ಕಾನ್ಸೆಪ್ಟೇ ಇಲ್ಲ. ಇವತ್ತು ಅನ್ನ ಬಡಿಸ್ಕೋತಾರೆ ಯಾತಕ್ಕೆ, ತಾನು ತಿಂದ್ರೆ ಉಪಯೋಗ ಇಲ್ಲ, ಹೊರ ವೇಸ್ಟ್. ಅದು ಒಂದು ಎಲೆಯಲ್ಲಿ ಬೆಳೆಸಿಕೊಂಡ ಅನ್ನ ತಿಂದ್ರೆ ಮಾತ್ರ ಹೇಗೆ ಉಪಯೋಗನೋ, ಸಂಪಾದನೆ ಮಾಡಿದ ಧನ ಉಪಯೋಗಿಸಿದ್ರೆ ಮಾತ್ರ ಪ್ರಯೋಜನ, ಇಲ್ಲದೆ ಹೋದ್ರೆ ಇಲ್ಲವೇ ಇಲ್ಲ. ಹಾಗೆ ಹೇಳ್ಬೇಕಾದ್ರೆ ಯೋಚನೆ ಮಾಡಬೇಕು, ನಾ ಎಷ್ಟು ತಿನ್ನಬಲ್ಲೇ ಯೋಚನೆ ಮಾಡಬೇಕು. ಮಾಡಿದ್ದೆಲ್ಲ ಹಾಕಿ ಅಂದ್ರೆ ಗತಿಯೇನಾಗಬೇಕು, ಇವತ್ತು ಮಾಡಿದ್ದ ತಿನ್ನ ಶಕ್ತಿ ನಿನಗಿದೆಯಾ ಇಲ್ಲ. ಅದಕ್ಕೆ ತಟ್ಟೆ ನೋಡಿ ತನ್ನ ಯೋಗ್ಯತೆ ಇಷ್ಟು ಹೇಗೆ ಹಾಕೋತಾನೋ, ಹಣವನ್ನು ಆ ರೀತಿ ಮಾಡಿಕೊಂಡ ಅಂದ್ರೆ ಜಗತ್ತಲ್ಲಿ ಹಣದ ಅಭಾವನೇ ಬರೋದಿಲ್ಲ. ಎಷ್ಟೋ ಹಣ ಬ್ಲಾಕ್ ಆಗಿರುತ್ತೆ, ಡಬಲ್ ಬ್ಲಾಕು, ಸಂಪಾದನೆ ಬ್ಲಾಕು, ಉಪಯೋಗಿಸ್ತೇ ಬ್ಲಾಕು, ಅಲ್ಲೇನೆ ಅಲ್ಲೇ ಬ್ಲಾಕ್ ಅಂದ್ರೆ ಬ್ಲಾಕ್ ಕಡೆ ಮನೆ ಅದು. ಟೋಟಲಿ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗೋದ್ರೆ ಎಲ್ಲಿ ಒಂದು ಕೇಳ್ತಾರಲ್ಲ, ಉಪಯೋಗಿಸಾಗೇ ಇಲ್ಲ, ಇಲ್ದವರು ಸಾಯ್ತಾ ಇರ್ತಾರೆ. ಆ ರೀತಿ ಆಗ್ತದೆ, ಹಾಗಾಗಬಾರದು. ಅನ್ನ ಎಷ್ಟು ಬೇಕೋ ಅಷ್ಟು ಮಾಡಿ ಅನ್ನ ಉಪಯೋಗಿಸಿ ತಾನೇ ಹಾಕೊಂಡ್ಬಿಟ್ಟು ಎಂಜಲ್ ಆಗಿಬಿಡುತ್ತಲ್ಲ, ಅದಕ್ಕೆ ಬೇಕಾದ ಮಾತ್ರ ಹೇಗೆ ಹಾಕ್ಸೋತಾನೆ ಹಾಕಿ, ಬೇಕಾದ ಮಾತ್ರ ಹಾಕ್ಸ್ಕೊಂಡು ಹೇಗೆ ಬಿಡಬೇಕೋ, ಧನ ಅಂದ್ರೆ ಹಾಗಿರಬೇಕು. ಆಗ ಇವನಿಗೂ ಸುಖ, ಪರವರಿಗೂ ಸುಖ. ಇಲ್ಲದೆ ಹೋದ್ರೆ ಅದನ್ನು ಬಿಟ್ಟುಬಿಡಿ. ವಿದ್ಯಾ ಕರ್ಮ ಸುತಾಯಿತಿ ಭೀಮಸೇನಾಗಿ ಅಲ್ಲಿ ಸಂದೇಶ, ಮಧ್ವಾಚಾರ್ಯರಾಗಿ ಇಡೀ ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ತತು ಸರ್ವ ಚಿತಾತ್ಮಗಣ. ಈಗ ಘೋಷಣೆ ತತ್ವೋಪದೇಶವೇ ಅವರ ಜೀವನದ ಗುರಿ, ಅದನ್ನು ಮಾಡಿದರೆ. ಈಗ ನೋಡೋಣ, ಹೇಳ್ತಾರೆ ವಿದ್ಯೆ ನಾ ಸಂಪಾದನೆ ಮಾಡಿದ್ದೇವೆ ಸರಿ, ಕರ್ಮ ನಾವು ಸಾಧನೆ ಮಾಡಿದ್ದೇವೆ ಆಯಿತು, ಸುತಾಹ ಇನ್ನು ಮೂರನೇದು ಮಕ್ಕಳ ಪ್ರಶ್ನೆ. ಮಕ್ಕಳ ಪ್ರಶ್ನೆ ಬರೋದು ಯಾವಾಗ, ಹೆಂಡತಿ ಇದ್ರೆ, ಅವಳು ಸರಿ ಇದ್ರೆ, ರಕ್ಷಣೆ ಮಾಡಿದ್ರೆ. ಈಗ ದ್ರೌಪದಿ ನಮ್ಮ ಹೆಂಡತಿ, ಇವತ್ತು ನಾನು ತನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ, ನಮ್ಮ ಸಂತಾನದ ಗತಿ ಏನಾಗಿದ್ರೆ ಈಗ. ಆದ್ದರಿಂದ ನಮ್ಮ ಜೀವನದ ಒಂದು ಭಾಗ ಕಟ್ಟಾದಂತೆ ಲೆಕ್ಕ. ಈಗ ವಿದ್ಯಾ ಕರ್ಮ ಸುತಾಹ ಅಂಬುದರಲ್ಲಿ ಮೂರನೇ ಭಾಗ ಹೋಗ್ತಾ ಇದೆ. ನಾನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಈಗ ನಾನಿವನು ಸಂಹಾರ ಮಾಡ್ತೇನೆ ಈಗ, ಎದ್ದೇ ಬಿಟ್ಟಿರುತ್ತೆ ಭೀಮಸೇನ. ಮತ್ತೆ ನಮ್ಮ ದೇಹಕ್ಕೆ ಸತ್ವದಲ್ಲಿ ಏನು ಬೆಲೆ ಇದೆ ಹೇಳ್ತಾರೆ, ಪತಿತಶ್ಚಾಸ್ಯ ದೇಹಸ್ಯ ಕಾಷ್ಟ ವಿಷ್ಠಾ ಸಮಸ್ಯಚ. ಕಾಷ್ಟ ಅಂದ್ರೆ ಕಟಿಗೆ, ವಿಷ್ಠ ಅಂದ್ರೆ ಈ ಮಲಮೂತ್ರಾದಿಗಳಿದ್ದಾಗ. ಏನು ಬೆಲೆ ಇದೆ, ಏನೂ ಇಲ್ಲ. ದೇಹನ ಇಮ್ಮಿಡಿಯೇಟ್ ಕ್ಲಿಯರ್ ಮಾಡಬೇಕು, ಆದಷ್ಟು ಬೇಗ ಒಯ್ಯಬೇಕು ದೇಹನ, ತಡ ಮಾಡಬಾರದು ಅಂತ ಹೇಳುತ್ತದೆ. ತಡ ಮಾಡಬಾರದು. ದಾಸರು ಹೇಳ್ತಾರೆ, ಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂತ ಕರೀತಾರೆ. ಈ ದೇಹ ಕಸಕ್ಕಿಂತ ಕಡೆ. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ರಾತ್ರಿ ಕಸ ಬಡಿತಾರೆ, ಹೊರಗೆ ಹಾಕಬಾರದು ಅಂತ ನಿಯಮ. ರಾತ್ರಿ ಕಸ ಬಡಿದ್ರೆ ಹೊರಗೆ ಹಾಕಬಾರದು, ಅದು ನಿಯಮ. ರಾತ್ರಿ ಸತ್ರೆ ಆಗಲೇ ಒಯ್ಯಬೇಕು, ಬೆಳಗಾವಿಯಲ್ಲಿ ಕಾಯಬಾರದಂತೆ ಶಾಸ್ತ್ರ. ಆದಷ್ಟು ಬೇಗ ಒಯ್ಯಬೇಕು ಮೂರು ತಾಸಿನೊಳಗೆ. ಅಂದ್ರೆ ಕಸಕ್ಕೆ ಬೆಳೆದಿರೋ ಚಾನ್ಸ್ ಇದೆ, ಈ ಬಾಡಿಗೆ ಆ ಚಾನ್ಸೇ ಇಲ್ಲ. ಅಂದ್ರೆ ಕಾಲ ಕಸಕ್ಕಿಂತ ಕಡೆ ಆಯಿತು ಈ ದೇಹ ಅಂತ ಆಯ್ತಲ್ಲ, ಆಗ ಕಸಕ್ಕಿಂತ ಕಡೆ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ದೇಹ ಅಂದ್ರೆ ಏನು ಗೊತ್ತೇನು, ಎಂಜಿಲ್ ಎಲೆ ಇದ್ದಾಗೆ ಊಟ ಆದಷ್ಟು ಬಿಸಾಕಿ ಬಿಡ್ತಾರೆ. ಆ ಥರ ಎಲೆ ತಿನ್ನಕ್ಕಲ್ಲ, ಎಲೆ ಅನ್ನ ಕಲಿಸಿ ಊಟ ಮಾಡ್ಲಿಕ್ಕೆ ಮಾತ್ರ. ದೇಹ ಅಂದ್ರೆ ಸಾಧನೆ ಮಾಡ್ಲಿಕ್ಕಷ್ಟೇ. ಆ ದೇಹ ಬಯಸಿಬಿಟ್ಟು ನಾಟೆ ಎಂಡ್ ಅಲ್ಲಿ ಊಟ ಬರೀ ಎಲೆ ಹಾಕೊಂಡಿದ್ದು ಹೋದ್ರೆ ಏನು ಅರ್ಥ ಇಲ್ಲ. ಅದ್ರಲ್ಲಿ ಬಡಿಸಿದ್ರೆ ಮಾತ್ರ ಹೇಗೆ ಉಪಯೋಗನೋ, ಹಾಗೆ ನಾವು ಸಾಧನೆ ಮಾಡಿದ್ರೆ ಮಾತ್ರ ದೇಹಕ್ಕೆ ಉಪಯೋಗ, ಇಲ್ಲದೆ ಹೋದರೆ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಎಚ್ಚೆತ್ತು ಇರು ಕಂಡೆ ಮನವೇ, ನಮ್ಮ ಅಚ್ಯುತನ ಅಂಗ್ರಿಯ ನೆನೆಕಂಡೆ ಮನವೇ. ಡೆಡ್ ಬಾಡಿ ನೋಡ್ಲಿಕ್ಕೆ ಅಂತ ಹೋಗ್ತಾರೆ ಜನ, ಯಾಕೆ ಗೊತ್ತೇನು ನೋಡೋದಿಲ್ಲ. ಡೆಡ್ ಬಾಡಿ ನಾಳೆ ಹೀಗೆ ಆಗ್ತದೆ ನಮ್ಮದು ಅಂತ ಗೊತ್ತಾಗಲಿಕ್ಕೆ, ಹೇಗಿರುತ್ತೆ ನೋಡಿದರೆ ಆಶ್ಚರ್ಯ ಆಗ್ತದೆ. ಏ ನಿಶ್ಚೇಷ್ಟಿತ, ಏನೇನೂ ಇಲ್ಲ. ಅದು ನೋಡಿದಾಗ ಅನಿಸ್ಬೇಕು, ಏನು ವ್ಯಾಲ್ಯೂ ಇದೆ ಇದಕ್ಕೆ, ಎಷ್ಟು ಹಾರಾಡಿದ ಮನುಷ್ಯ, ಏನಿದೆ ಇದ್ರೊಳಗೆ, ಏನೂ ಇಲ್ಲ ಅಂತ ಗೊತ್ತಾಗಿಬಿಟ್ರೆ ಜನ ನೆನೆಸ ಹಾಗೆ ಬದುಕಬೇಕು. ದೇವರು ಮೆಚ್ಚ ಹಾಗೆ ಬದುಕಬೇಕೆ ಹೊರತು ಶಾಪ ಹಾಕಿ ಹೋದ ಸದ್ಯ ಪೀಡೆ ಹೋಯಿತು ಅನ್ನೋ ಬದುಕಬಾರದು. ಎಷ್ಟೋ ಜನ ಸತ್ರೆ ಸದ್ಯ ಪಾಪಿಷ್ಠ ಹೋದ ಅಂತ ಬಿಡಿಸಿ ಏನು ಬದುಕೋದು, ಒಂದು ಏನು ಹಣಕಾಸು ಇದ್ರೆ ಏನು ಕಾಪಾಡುತ್ತೆ. ಆದ್ದರಿಂದ ಧನಾನಿದೆ ಹೇಳ್ತಾರೆ, ಧನಾನಿ ಭೂಮೌ ಪಶವಶ್ಚ ಗೇಹೇ ಭಾರ್ಯಾ ಗೃಹದ್ವಾರಿ ಸುತಃ ಶ್ಮಶಾನೆ ದೇಹ ಪಿತಾಯಾಂ ಪರಲೋಕ ಮಾರ್ಗೇ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಏನು ಬರುತ್ತೆ ಹಿಂದೆ, ಧನಾನಿ ಭೂಮೌ, ಎಷ್ಟು ಸಂಪಾದನೆ ಮಾಡಿರ್ತಾನೆ ಅದು ಭೂಮಿಯಲ್ಲಿಟ್ಟರೆ ಅಲ್ಲೇ ಇರುತ್ತೆ. ಹಿಂದಿನ ಕಾಲಕ್ಕೆ ಭೂಮಿಯಲ್ಲಿ ತಾನೇ ಇಡ್ತಿದ್ದು ಪಾಪ ಧನಗಳನ್ನ, ಅಲ್ಲೇ ಇರ್ತಿತ್ತು. ಈ ನಮ್ಮ ಜನಕ್ಕೆ ಸಮಾಧಾನ, ಏ ಭೂಮಿಯಲ್ಲಿ ಇಡೋದಲ್ಲಿ ಬಿಡ್ರಿ, ಬ್ಯಾಂಕಲ್ಲಿ ಇಡ್ತೀವಲ್ಲ ಅಂತ ಕೇಳಿದ್ರೆ ಧನಾನಿ ಬ್ಯಾಂಕೇ, ಬ್ಯಾಂಕಲ್ಲೇ ಇರ್ತದೆ ಹೊರತು ಹಿಂದೇನು ಬರೋದಿಲ್ಲ. ಬ್ಯಾಂಕ್ ಇದೇನು ಸತ್ತಷ್ಟು ಅಕೌಂಟ್ ಟ್ರಾನ್ಸ್ಫರ್ ಆಗೋದಿಲ್ಲ, ಬೇರೆ ಊರಿಗೆ ಟ್ರಾನ್ಸ್ಫರ್ ಆದಾಗೆ ಅಲ್ಲಿ ಟ್ರಾನ್ಸ್ಫರ್ ಆಗ ಇಲ್ಲೇ ಇರ್ತದೆ ಹೊರತು ಹಿಂದೆ ಬರೋದೇ ಇಲ್ಲ. ಇವತ್ತೊಂದು ಕಾಲ ಬರ್ತದೆ, ಹಿಂದೆ ಕೂಡಿಡ್ತಿದ್ರಲ್ಲ ಕುಡಿಕೆಯಲ್ಲಿ ಹಾಕಿ, ಇನ್ ಮುಂದೆ ಅದೇ ಕಾಲ ಬರ್ತದೆ. ಯಾಕೆ ಇಂಟ್ರೆಸ್ಟ್ ಅಂತೂ ಬರೋದಿಲ್ವಲ್ಲ, ಎಲ್ಲಿಡಬೇಕು ಕೂಡಿಡೋದೇ ವಾಸಿ, ಒಂದು ಕುಡಿಕೆಯಲ್ಲಿ ಹಾಕಿಡೋದೇ ಕ್ಷೇಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿಡೋದು ಎಲ್ಲ ಇಡೋದಕ್ಕಿಂತ ಅಲ್ಲಿರೋದು ವಾಸಿ ಅಷ್ಟೆ. ಆ ಕಾಲ ಬಂದರೆ ಏನು ಆಶ್ಚರ್ಯ ಇಲ್ಲ, ಆದ್ರಿಂದ ಏನು ಹಿಂದೆ ಬರೋದಿಲ್ಲ. ಪಶವಶ್ಚ ಗೋಷ್ಠೆ, ಹೊಸ ದನಕರುಗಳು ಎಲ್ಲಿರುತ್ತೆ, ಆ ಗೋಷ್ಠದಲ್ಲಿರುತ್ತೆ ಹೊರತು ಹಿಂದೆ ಬರೋದಿಲ್ಲ. ದನಕರು ಕಾಲ ಹೊರಟೋಯ್ತು, ಈಗ ಕಾರು ಸ್ಕೂಟರ್ ಕಾಲ ಇದು. ಸತ್ತ ಮೇಲೆ ಗ್ಯಾರೇಜಲ್ಲಿ ಇರುತ್ತೆ ಹೊರತು ಹಿಂದೇನು ಬರೋದಿಲ್ಲ. ಸತ್ತ ಹಿಂದಿನ ಬೆಳವಣಿಗೆ ಅದು ಬರೋದಿಲ್ಲ, ಇದ್ದಲ್ಲೇ ಇರುತ್ತೆ ಹೊರತು ಇನ್ನೇನು ಇಲ್ಲ. ಭಾರ್ಯಾ ಗೃಹದ್ವಾರಿ, ಹೆಂಡತಿ ಮನೆ ಬಾಗಿಲು ಬಿಟ್ಟು ಮುಂದೆ ಬರೋದಿಲ್ಲ, ಬರಲಿಕ್ಕೆ ಸಾಧ್ಯನೂ ಇಲ್ಲ. ಸುತಃ ಶ್ಮಶಾನೆ, ಮಗ ಶ್ಮಶಾನದವರಿಗೆ ಬರ್ತಾನೆ ಈ ದೇಶದಲ್ಲಿದ್ದರೆ, ಇಲ್ಲದ್ರೆ ಅಲ್ಲಕ್ಕೂ ಬರೋದಿಲ್ಲ. ಔಟ್ ಆಫ್ ಕಂಟ್ರಿ ಅಂದರೆ ಬರೋ ಚಾನ್ಸೇ ಇಲ್ಲ. ಸುತ ಶ್ಮಶಾನೆ ದೇಹ ಚಿತಾಯಾಮ್, ದೇಹ ಚಿತೆಯಲ್ಲಿ ಉರಿಯುತ್ತೆ, ಮಣ್ಣಲ್ಲಿ ಮಣ್ಣಾಗುತ್ತೆ, ಇಲ್ಲ ಬೂದಿ ಆಗಬೇಕು ಇಲ್ಲ ಮಣ್ಣಾಗಬೇಕು, ಬೇರೆ ದಾರಿನೇ ಇಲ್ಲ. ಪರಲೋಕ ಮಾರ್ಗೇ ಈ ಕರ್ಮಾನುಗೋ ಗಚ್ಚತಿ ಜೀವ ಏಕಃ, ಅವನಿಂದ ಹೋಗೋದೇನು, ಬರೀ ಅವನು ಮಾಡಿದ ಕರ್ಮ ಮಾತ್ರ, ಸಾಧನೆ ಮಾತ್ರ, ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು, ಬೇರೆ ಏನು ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟಾಶ್ಚರ್ಯ, ವಿದ್ಯಾರ್ಥಿ ಏನು ಬರೀತಾನೆ ಅಷ್ಟು ಮಾತ್ರ ಕೌಂಟ್ ಆಗೋದು, ಇನ್ಯಾವುದು ಕೌಂಟ್ ಆಗೋದಿಲ್ಲ. ಬರೆದಿದ್ದಷ್ಟೇ, ಸಾಧನೆ ಮಾಡಿದ್ದಷ್ಟೇ, ಇನ್ನೆಲ್ಲ ಹೇಗೆ ಹೋಗುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಎಚ್ಚರ ವಹಿಸಬೇಕು. ಮಂಚ ಬಾರದು, ಮಡದಿ ಬಾರಡು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ, ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ಎಷ್ಟು ನಿಜವಾಗ ಎಷ್ಟು ಸತ್ಯ ಸಂಗತಿ ಅದು. ಒಂದು ಹಿಂದಿನ ಕಾಲದ ಜನ ಎಷ್ಟೋ ವರ್ಷ ಬದುಕ್ತಿದ್ರು, ಅವರಿಗೆ ಸಾವಿನ ಬಗ್ಗೆ ನಿಧಾನ ಯೋಚನೆ ಮಾಡಬಹುದಾಗಿತ್ತು. ಹಾಗಿಲ್ಲ, ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಎನಿ ಟೈಮ್ ಬರಬಹುದು. ಅದಕ್ಕೆ ವರ್ಕಿಂಗ್ ಅವರ್ಸ್ ಅಂತಿಲ್ಲ, ಜನರಲ್ ಹಾಲಿಡೇಸ್ ಇಲ್ಲ, ಅದು ಏನೇನೇ ಇಲ್ಲ. ಅದಕ್ಕೆ ಯಾವಾಗ ಎನಿ ಟೈಮ್ ಬರ್ಬೋದು, ಮದುವೆ ಇಲ್ಲ, ಮುಂಚೆ ಇಲ್ಲ, ಸುಸ್ತಾಗಿದ್ದಾನೆ ಇಲ್ಲ, ಊಟ ಕೂತಿದ್ದಾನೆ ಇಲ್ಲ. ಎಷ್ಟೋ ಜನ ಹೇಳಿದ್ರೆ ಮೊದಲನೇ ದೋಸೆ ಹಾಕಿದ್ದಾರೆ ಯಜಮಾನರಿಗೆ, ಇನ್ನೊಂದು ದೋಸೆ ತರದಲ್ಲೇ ಹೋಗಿಬಿಟ್ಟಿದ್ರು ಅಂತ ಹೇಳುತ್ತಾರೆ. ಅದು ಯಾವ ಥರ ಸಾಯ್ತಾನೆ ಮನುಷ್ಯ ಯೋಚನೆ ಮಾಡಿ. ಇಷ್ಟು ಅಸ್ಥಿರವಾದ ದೇಹ ಇಟ್ಟುಕೊಂಡು ಏನೇನೋ ಹಾರಾಡ್ತಾನಲ್ಲ ಮನುಷ್ಯ, ಏನು ಹಾರಾಡ್ತಾ, ಬರೀ ಹಾರಾಟನೆ ಹೊರತು ಏನು ಉಪಯೋಗ ಇಲ್ಲ. ಇದು ರಿಯಾಲಿಟಿ ಇದು, ಒಂದು ಇದು ಯಾವುದೇ ಇಮ್ಯಾಜಿನೇಷನ್ ಅಲ್ಲ, ಕಣ್ಣಾರೆ ಕಾಣ್ತಿರೋದು ಇದು. ಒಂದು ಅದಕ್ಕೆ ಸತ್ತವನ್ನು ಮಾತಾಡ್ಸಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವ್ರು ಹಾಗಲ್ಲ, ತನ್ನ ಫೋಟೋ ತೆಗಿತಾರೆ ಅಂತ ಹೋಗಿರುತ್ತೆ ಎಷ್ಟೋ ಜನಗಳು, ನಾನು ಬಂದಿದ್ದು ಗೊತ್ತಾಯ್ತಾವಲ್ಲ ಫೋಟೋ ಬಂದರೆ ಸಾಕು ಅಂತೇಳಿ. ಎಂಥ ಮೂರ್ಖರಿದ್ದಾರೆ. ಆ ಸನ್ನಿವೇಶನ ಅರ್ಥ ಮಾಡಿಕೊಂಡು ಇವನು ಸಹ ಜೀವನದಲ್ಲಿ ಜಾಗೃತನಾಗಬೇಕು. ನಾಳೆ ಏನು ಬೆಲೆ ಇಲ್ಲದ ಮನುಷ್ಯನಾಗಬಾರದು ತಾನೊಂದು ಎಚ್ಚರ ಕೊಡಲಿಕ್ಕೆ. ಆ ತುಂಬಿದ ಸಭೆಯಲ್ಲಿ ಭೀಮಸೇನೆ ಮಾಡಿದ ಪ್ರವಚನ ಇದು ಆಶ್ಚರ್ಯ. ಆದ್ದರಿಂದ ಭೀಷ್ಮ ದ್ರೋಣ ಎಲ್ಲರೂ ಕೇಳಬೇಕು ಆ ಮಾತನ್ನ, ಏನು ಉಳಿದಿದೆ ನಿಮಗೀಗ, ಇನ್ನು ನಾನು ಸುಮ್ಮನೆ ಇರೋದಿಲ್ಲ, ನನ್ನ ಕಥೆ ಮುಗಿಸಿಬಿಡ್ತೇನೆ ಅಂತ ಹೇಳಿ ಆದಾತುಂ ಪರಿಹಂ ವೃಷ ದೊಡ್ಡ ಅಗಳಿ ಹಾಕಿದ್ರಲ್ಲ ಸಭೆಗೆ, ಆ ತಗೊಳಕ್ಕೆ ಎದ್ದೇ ಬಿಟ್ಟಂತೆ ಭೀಮಸೇನ. ಇದು ತಗೊಂಡು ಮುಗಿದ ಭೀಮ ಏನು ಆಯುಧನೇ ಬೇಕಿಲ್ಲ, ಒಟ್ಟಂದ್ರೆ ಎಲ್ಲ ಸ್ವಲ್ಪ ಬೂದಿಯಾಗಿ ಹೋಗ್ತಾವೆ, ಒಂದೇಟಿಗೆ ಬೂದಿಯಾಗಬೇಕು ಅವರೆಲ್ಲ. ಎದ್ದು ನಿಂತನಂತೆ ಭೂಮಿ ಗಡಗಡ ನಡೀತಂತ. ಭೀಮನ ವ್ಯಕ್ತಿತ್ವ ಗಿರಿ ಒಡೆದು ಶತಶೃಂಗವೆಂದೆನಿಸಿತು, ಶತಶೃಂಗ ಪರ್ವತನೇ ಆ ರೀತಿ ಆದಾಗ ಪಕ್ಕದಲ್ಲಿ ಜೋರ ಮನೆ ಮನೆ ಟ್ರ್ಯಾಕ್ಟರ್ ಇಟ್ಟರೆ ಹೋಗ್ತಾರೆ ಜೋರಾಗಿ, ಒಂಥರ ಶೇಕ್ ಆಗುತ್ತೆ ಮನೆ, ಒಂಥರ ಇದಾಗುತ್ತೆ, ವೈಬ್ರೇಷನ್ ಬಂದಾಗುತ್ತೆ. ಇನ್ನು ಭೀಮಸೇನೆ ಇದ್ರೆ ಕೇಳಬೇಕಾ, ಭೂಕಂಪ ಆದಾಗ ಆಯ್ತಂತ. ಹಾಗಲ್ಲ, ಏನೇನೋ ದುಶ್ಚಕನಗಳು ಏನೇನೋ ಆಗ್ತಾ ಇದೆ, ಎಲ್ಲ ನೋಡ್ತಿದ್ದಾರೆ, ಎಲ್ಲರಿಗೂ ಗಾಬರಿ, ಏನು ಮಾತಾಡಲಿಕ್ಕೆ ತೋಚ್ತಾ ಇಲ್ಲ. ಕಥೆ ಮುಗಿಸಿಬಿಡ್ತೇನೆ ಇವನನ್ನ. ಈಗ ನರಸಿಂಹದೇವರ ಕೋಪದ ಮುಂದೆ ಜಗತ್ತು ನಡೆಗಿದ ಹಾಗೆ ಭೀಮಸೇನ ಕೋಪದ ಮುಂದೆ ಅದಿಷ್ಟು ನಡುಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ತದಾ ಶಿವಾವವಾಸಿರೇ ಸುಯೋಧನಾಜ್ಞೆಗೇಹತಃ ದುರ್ಯೋಧನರ ಅಗ್ನಿಹೋತ್ರದ ಮನೆಯಿಂದ ನರಿಗಳ ಕೂಗು ಕೇಳಿಸ್ತಂತೆ. ಅಗ್ನಿಹೋತ್ರದ ಮನೆಯದು ಅಂದ್ರೆ ದುರ್ಯೋಧನ ಮನೆಯಲ್ಲಿ ಅಗ್ನಿಹೋತ್ರದ ಮನೆ ಅಂತಿತ್ತಂತೆ. ಅಲ್ಲಿ ಸಂಧ್ಯಾ ವಂದನೆ ಮಾಡಿ ಅಗ್ನಿಹೋತ್ರ ಅಂತ ಆಮೇಲೆ ಮಾಡ್ತಾರ, ವೈಷ್ಣವ ಇತ್ಯಾದಿ ಮಾಡಲಿಕ್ಕೆ ಅಂತ ಮನೆ ಇಟ್ಕೊಂಡಿದ್ದಂತ. ಅಂದ್ರೆ ದುರ್ಯೋಧನ ಅಷ್ಟು ಪಾಪಿ, ಇಂಥ ಫಾರ್ಮ್ಯಾಲಿಟಿಸಿ ಬಿಟ್ಟಿದ್ದಿಲ್ಲ ಅವನು, ಅದಕ್ಕೆ ಅಷ್ಟು ದಿವಸ ಬದುಕಿದ್ದ ಅಂತ ಅರ್ಥ. ಕೆಲವು ಪದ್ಧತಿ ಬಿಟ್ಟಿದ್ದಿಲ್ಲ, ವಿಶ್ವಾಸ ಇರಲಿ ಬಿಡ್ಲಿಕ್ಕೆ ಅವನು ಮಾಡ್ತಿದ್ದ. ಅವನು ಅಲ್ಲಿನ ಮಂಗಳದ ಧ್ವನಿ ಬರಬೇಕು ನ್ಯಾಯವಾಗಿ, ಅಮಂಗಳದ ಧ್ವನಿಗಳು ಬರಲಿಕ್ಕೆ ಶುರುವಾಯ್ತಂತೆ. ದೇವಸ್ಥಾನದ ದೇವರ ಕಣ್ಣುಗಳಲ್ಲಿ ನೀರು ಬರಲಿಕ್ಕೆ ಶುರುವಾಯ್ತು, ನೀರು ಸುರಿಲಿಕ್ಕೆ ಶುರುವಾಯ್ತಂತೆ. ಹಗಲಲ್ಲೇನೆ ಕತ್ತಲಿನ ವಾತಾವರಣ ಬಂತಂತೆ. ಅವೆಲ್ಲ ಭೂಮಿ ಮೇಲಿಂದ ಬೆಂಕಿಯ ಮಳೆ ಸುರಿದಾಗಾಯ್ತಂತೆ. ಇವೆಲ್ಲ ದುಶ್ಶಕನಗಳು ಆ ಸಮಯ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಮಾಡಬೇಕು ಅಂತ ತೋಚ್ತಾನೆ ಇಲ್ಲ, ಎಲ್ಲ ಹಾಹಾಕಾರ ಮಾಡ್ತಿದ್ದಾರೆ. ಅಯ್ಯೋ ಅಯ್ಯೋ ಅಂತ ಹೇಳಿಬಿಟ್ಟು ಧೃತರಾಷ್ಟ್ರ ಕೇಳ್ತಾನೆ, ವಿದುರ ಏನಾಗ್ತಾ ಇದೆ ಅಂತ ಕೇಳ್ತಾನೆ. ಅವನಿಗೆ ಕಣ್ಣಂತೂ ಕಾಣಾಗಿಲ್ವಲ್ಲ, ಏನಾಗ್ತಾ ಇದೆ ಅಂತ ಕೇಳ್ತಾನೆ. ಆಗ ವಿದುರ ಹೇಳಿದನಂತೆ, ಅಣ್ಣ ಇಷ್ಟೊತ್ತು ನೀನು ಕೇಳ್ತಿದ್ದೀಯಲ್ಲ, ಏನ್ ಗೆದ್ರು ಏನ್ ಗೆದ್ರು ಅಂತ ಹೇಳಿ. ಕ್ರೀಡಸೆ ಅರ್ಭಕವತ್ತಂತು ಕಿಂಚಿತಂ ಕಿಂಚಿತಂತ್ವಿತಿ. ಜೂತ ಆಡ್ತಿರ್ಬೇಕಾರೆ ನನ್ ಮಗ ಏನ್ ಗೆದ್ದ ನನ್ ಮಗ ಏನ್ ಗೆದ್ದ ಅಂತ ಕೇಳ್ತಿದ್ದ. ಸ್ಕೋರ್ ಕೇಳ್ತಾರಲ್ಲ ಆ ಟೈಪ್, ಎಷ್ಟು ಸ್ಕೋರ್ ಎಷ್ಟು ಸ್ಕೋರ್ ಎಷ್ಟು ವಿಕೆಟ್ ಅಂತ ಕೇಳ್ತಾ ಇದ್ರಂತೆ.